The following program is paid for by the friends and partners of Joyce Meyer Ministries.
And we're here to tell you that God wants you to do something great. God wants you to have a better life. God wants you to have victory. The Bible is full of people that were determined. Daniel was a young man. I see many young men in this crowd tonight. It's wonderful to see so many young people who love the word. And I know you like the music of Delirious. But I was also glad to see that you were excited when it was time for the Word of God. Music is wonderful. But the Word of God changes our lives. Amen.
Amen.
Now a lot of the music that we sing is full of the word. So it is also life changing. But many of you would be a young man like Daniel was a young man. Many of you young ladies would be a young lady like Esther was a young lady. Or like Ruth was a young lady. And they all had to make difficult decisions. They had to make difficult decisions and they had to make them for themselves. Daniel was a young man who was taken into the king's court. And the king began to tell him different things that he could not do. But Daniel had made promises to God. And so the Bible says that Daniel was determined that he would not defile himself. He was determined not to be like the world. I beg you young people in India, don't be like the world. You set the standard. You let your lives dictate what people do. Don't follow them, let them follow you. Amen.
Amen.
Well, Daniel was determined. And the Bible says that God gave him favor. And a matter of fact, Daniel wore out three kings. Every time a king would die and another one would come in, God gave Daniel favor with that king too. If you're determined to do what's right, God will give you favor everywhere you go. God will give you favor everywhere you
go.
But you have to be determined to do things the way God wants them done. There are too many people who do nothing with their lives. There are too many people who look at what can't be done instead of what can be done. How many of you know the Bible says all things are possible with God? You know, the most important word there is a three-letter word called all. All things are possible with God. That means no matter what we come up against, we should never say, no way. Don't ever say, there's no way I can get that. There's no way I'm going to make it. There's no way you're going to change. Because Jesus said, I am the way.
ಯಾಕಂದ್ರೆ ಯೇಸು ಹೇಳಿದಾನೆ ನಾನೇ ಮಾರ್ಗ ಎಂದು.
I am the way.
ನಾನೇ ಮಾರ್ಗ.
God likes determined people.
ದೇವರಿಗೆ ದೃಢ ನಿರ್ಧಾರ ಮಾಡಿದವರು ಅಂದ್ರೆ ತುಂಬಾ ಇಷ್ಟ.
I want to tell you three very short Bible stories.
ಬಹಳ ಮೂರು ಚಿಕ್ಕದಾದ ಸತ್ಯವೇದ ಸಂಗತಿಗಳನ್ನು ನಾನು ನಿಮಗೆ ಹೇಳ್ತೇನೆ.
And each one of these
ಅದರಲ್ಲಿ ಪ್ರತಿಯೊಂದು ಕೂಡ
display the spirit that God wants us to have.
ನಾವು ಹೊಂದಬೇಕೆಂದಿರುವಂತ ಆತ್ಮವನ್ನು ದೇವರು ಬಯಸುವಂತದನ್ನು ತೋರಿಸುತ್ತವೆ.
A spirit that says I will never give up.
ನಾನು ಎಂದಿಗೂ ಬಿಟ್ಟು ಬಿಡುವುದಿಲ್ಲ ಎಂದು ಹೇಳುವಂತ ಆತ್ಮ.
You say even as I preach this tonight I can feel it down here in my spirit.
ಈ ರಾತ್ರಿಯಲ್ಲಿ ನಾನು ಇಲ್ಲಿ ಪ್ರಸಂಗಿಸುವಾಗಲೇ ಇಲ್ಲಿ ನನ್ನ ಆತ್ಮದಲ್ಲಿ ನನಗೆ ಅನಿಸ್ತಾ ಇದೆ.
I think we ought to have a little fire in our belly.
ನಮ್ಮ ಒಂದು ಹೊಟ್ಟೆಯಲ್ಲಿ ಒಂದು ಬೆಂಕಿ ಇರ್ತದೆ ಎಂಬುದಾಗಿ ನಾನು ಅನಿಸ್ತಾ ಇದೆ.
I said I think we need a little fire in our belly.
ನಾನು ಹೇಳ್ತಾ ಇದ್ದೆ ನಮ್ಮ ಹೊಟ್ಟೆಗಳಲ್ಲಿ ಸ್ವಲ್ಪ ಬೆಂಕಿ ಬೇಕೆಂಬುದಾಗಿ.
When the devil comes against us one way we need to say you're going to flee before me seven ways.
ಸೈತಾನನು ಒಂದು ಕಡೆಯಿಂದ ನಮ್ಮ ಬರುವಾಗ ನಾವು ಹೇಳಬೇಕು ಏಳು ಕಡೆಗಳಿಂದ ನನ್ನಿಂದ ನೀನು ಓಡಿ ಹೋಗ್ತೀಯ ಎಂದು.
Be determined.
ದೃಢ ನಿರ್ಧಾರವುಳ್ಳವರಾಗಿರಿ.
How many of you understand tonight that if you're determined,
ಎಷ್ಟು ಮಂದಿ ರಾತ್ರಿ ಅರ್ಥ ಮಾಡಿಕೊಳ್ತಾ ಇದ್ದೀರಿ ನೀನೊಂದು ವೇಳೆ ದೃಢ ನಿರ್ಧಾರ ಮಾಡಿದರೆ,
and God is on your side,
ದೇವರು ನಿನ್ನ ಕಡೆ ಇರುವಾಗ,
that you cannot be defeated,
ನೀನು ಎಂದಿಗೂ ಸೋಲಿಸಲ್ಪಡಲಿಕ್ಕಾಗುವುದಿಲ್ಲ.
You cannot be defeated.
ನೀನು ಸೋಲಿಸಲ್ಪಡಲಿಕ್ಕಾಗುವುದಿಲ್ಲ.
You cannot be defeated.
ನೀನು ಸೋಲಿಸಲ್ಪಡಲಿಕ್ಕಾಗುವುದಿಲ್ಲ.
It may not be easy.
ಅದೊಂದು ವೇಳೆ ಸುಲಭವಾಗಿ ಆಗಿರಲಿಕ್ಕಿಲ್ಲ.
But it will be worth it.
ಆದರೆ ಅದು ಯೋಗ್ಯವಾದದ್ದಾಗಿದೆ.
Don't get to the end of your life
ನಿನ್ನ ಜೀವನದ ಅಂತ್ಯದಲ್ಲಿ
and be laying in some bed somewhere with nothing but regret.
ಯಾವುದೇ ಒಂದು ವಿಷಯದಲ್ಲಿ ದುಃಖಿಸುತ್ತಾ ಇರುವಂತ ರೀತಿಯಲ್ಲಿ ನಾವು ಒಂದು ಹಾಸಿಗೆ ಮೇಲೆ ಹಾಕಲ್ಪಡಬಾರದು.
I know that I've lived most of my life.
ನನ್ನ ಜೀವನದಲ್ಲಿ ಹೆಚ್ಚಿನ ಭಾಗ ಜೀವಿಸಿದ್ದೇನೆ ಅಂತ ನನಗೆ ಗೊತ್ತು.
At least I've lived more of it than what I have left.
ನಾನು ಬಿಟ್ಟಿದ್ದಕ್ಕಿಂತಲೂ ಹೆಚ್ಚಾಗಿ ನಾನು ಜೀವಿಸಿದ್ದೇನೆ ಅಂತ ನನಗೆ ಗೊತ್ತಿದೆ.
Even if I live to be a very very old woman.
ಬಹಳ ಬಹಳ ಪ್ರಾಯ ಕಳೆದಿರುವಂತ ವೃದ್ಧ ಸ್ತ್ರೀಯಾಗಿ ಜೀವಿಸಿದಾಗಲೂ ಕೂಡ
I could probably only live another 25 or 30 years.
ಒಂದು ವೇಳೆ ನಾನು 25 ಅಥವಾ 30 ವರ್ಷ ಜೀವಿಸಬಹುದು.
But when I go home to be with the Lord,
ಆದರೆ ನಾನು ಕರ್ತನ ಬಳಿಯಲ್ಲಿ ಇರಲಿಕ್ಕೆ ಹೋಗುವಾಗ
I have no regrets.
ನನಗೆ ಯಾವುದೇ ಚಿಂತೆಗಳಿರಬಾರದು, ದುಃಖಗಳಿರಬಾರದು.
And that's a good feeling.
ಅದು ಒಂದು ಒಳ್ಳೆ ಅನಿಸಿಕೆ.
I don't feel that I wasted my life.
ನನ್ನ ಜೀವನ ಹಾಳು ಮಾಡಿಕೊಂಡಿದ್ದೇನೆ ಅಂತ ನನಗೆ ಅನಿಸುವುದಿಲ್ಲ.
I had a rough beginning.
ನಾನು ಒಳಗೆ ಹೋಗಬೇಕು.
But I'm going to have a good finish.
ಆದರೆ ಒಳ್ಳೆ ತೀರ್ಮಾನ ನಾನು ಮಾಡುತ್ತೇನೆ.
Come on, it doesn't matter if you had a rough start.
ಒಂದು ವೇಳೆ ಕಠಿಣವಾದ ಪ್ರಾರಂಭ ಇದ್ದರೂ ಪರವಾಗಿಲ್ಲ.
You can have a great finish.
ನೀನು ಉತ್ತಮವಾದ ಅಂತ್ಯವನ್ನು ಕಾಣುತ್ತೀ.
But you will have a million opportunities to give up.
ಬಿಟ್ಟು ಬಿಡಲಿಕ್ಕೋಸ್ಕರ ನಿನಗೆ ಲಕ್ಷಾಂತರ ಅವಕಾಶಗಳು ಬರಬಹುದು.
How many of you ever feel like giving up?
ಎಷ್ಟು ಮಂದಿಗೆ ನಿಮಗೆ ಅನಿಸ್ತಾ ಇದೆ ನಾನು ಬಿಟ್ಟು ಬಿಡಬಾರದು ಅಂತ?
Come on, wave at me if you ever feel like giving up.
ಎಂದಿಗೂ ಬಿಟ್ಟು ಬಿಡಬಾರದು ಅಂತ ನಿನಗೆ ಅನಿಸ್ತಾ ಇರೋದಾರ ನನ್ನೊಂದಿಗೆ ಕೈ ಎತ್ತಿ ಆಡಿಸ್ರಿ.
We all feel that way.
ಆ ರೀತಿಯಾಗಿ ನಾವೆಲ್ಲಗ ಅನಿಸ್ತದೆ.
That's not God making you feel that way.
ಆ ರೀತಿಯಲ್ಲಿ ನಿನಗೆ ದೇವರಿಂದ ಬರುವಂತ ಸಂಗತಿ ಅಲ್ಲ.
It's the enemy trying to steal your destiny.
ಮತ್ತು ನಿನ್ನ ಒಂದು ಗಮ್ಯವನ್ನು ಕದಿಯಲಿಕ್ಕೆ ವೈರಿಯು ಪ್ರಯತ್ನಿಸ್ತಾ ಇದ್ದಾನೆ.
In Mark chapter 5 verses 18 and 19.
ಮಾರ್ಕ್ 5ನೇ ಅಧ್ಯಾಯ 18 19 ವಚನದಲ್ಲಿ.
Actually, I'm sorry, it's Luke chapter 5.
ಲೂಕಾ 5ನೇ ಅಧ್ಯಾಯ, ಕ್ಷಮಿಸಿ.
There were some men who were bringing a friend of theirs to be healed by Jesus.
ಅಲ್ಲಿ ಕೆಲವು ಪುರುಷರು ತಮ್ಮ ಸ್ನೇಹಿತರಲ್ಲೊಬ್ಬನನ್ನು ಯೇಸುವಿನಿಂದ ಸ್ವಸ್ಥತೆ ಪಡಿಸಲಿಕ್ಕೆ ಅವರು ಕರ್ಕೊಂಡು ಬರ್ತಾ ಇದ್ದಾರೆ.
He was a crippled man.
ಆತನು ಪಾರ್ಶ್ವವಾಯುರೋಗಿ ಆಗಿದ್ದನು, ಕುಂಟನಾಗಿದ್ದನು.
Could not walk, so they carried him on a stretcher.
ಆತನಿಗೆ ನಡೆಯಲಿಕ್ಕೆ ಆಗದೇ ಇರುವುದರಿಂದ ಆತನನ್ನು ಒಂದು ಸ್ಟ್ರೆಚರ್ ನಲ್ಲಿ ಅವರು ಹೊತ್ತುಕೊಂಡು ಬಂದಿದ್ದಾರೆ.
And when they got to the house where Jesus was,
ಯೇಸು ಇರುವಂತ ಮನೆಗೆ ಅವರು ಹೊತ್ತುಕೊಂಡು ಬಂದಾಗ,
the house was so full that they could not get in.
ಆ ಮನೆಯಲ್ಲಿ ಅಷ್ಟು ಜನರಿಂದ ತುಂಬಲ್ಪಟ್ಟಿರುವುದರಿಂದ ಅವರು ಒಳಗೆ ಹೋಗಲಿಕ್ಕೆ ಆಗಲಿಲ್ಲ.
Well, how easy it would have been to have just given up.
ಮತ್ತು ಅವರು ಸುಲಭವಾದ ರೀತಿಯಲ್ಲಿ ಹೋಗಲಿಕ್ಕೆ ಆಗಲಿಲ್ಲ.
But they said, we're going to find a way.
ಆದರೆ ಅವರು ಹೇಳಿದರು, ನಾವು ಒಂದು ಮಾರ್ಗ ಕಂಡುಕೊಳ್ತೇವೆ.
So they climbed on top of the house.
ಆ ಮನೆಯ ಮೇಲೆ ಹತ್ತಲಿಕ್ಕೋಸ್ಕರ.
Tore off part of the roof.
ಆ ಒಂದು ಮೇಲ್ಛಾವಣಿಯ ಭಾಗವನ್ನು ಹರಿದು ಬಿಟ್ಟು.
Tied ropes on the stretcher.
ಆ ಒಂದು ಸ್ಟ್ರೆಚರ್ ಗೆ ಹಗ್ಗಗಳನ್ನು ಕಟ್ಟಿ.
And let the man down through the crowd.
ಆ ಒಂದು ಜನರ ಸಮೂಹದಲ್ಲಿ ಆ ಪುರುಷನನ್ನು ಕೆಳಗಿಳಿಸಿದ್ದಾರೆ.
You know, that was probably a pretty big job.
ಅದೊಂದು ವೇಳೆ ಬಹಳ ದೊಡ್ಡ ಕೆಲಸವಾಗಿರಬಹುದು.
Well, here Jesus is preaching to the people.
ಯೇಸು ಸ್ವಲ್ಪ ಜನರಿಗೆ ಪ್ರಸಂಗಿಸುತ್ತಿರುವಾಗ.
And all of a sudden, down through the roof comes this man right in front of him.
ಇದ್ದಕ್ಕಿದ್ದ ಹಾಗೆ ಪಕ್ಕನೆ ಮೇಲ್ಛಾವಣಿಯಿಂದ ಕೆಳಗೆ ಈ ಮನುಷ್ಯನು ಬರ್ತಾ ಇದ್ದಾನೆ.
Jesus was so impressed with their faith.
ಅವರ ನಂಬಿಕೆಯಿಂದ ಯೇಸುವಿಗೆ ಇಷ್ಟು ಸಂತೋಷವಾಯಿತು.
So impressed with their determination.
ಅವರ ದೃಢ ನಿರ್ಧಾರದಿಂದ ಇಷ್ಟು ಸಂತೋಷವಾಯಿತು.
That he said, man, your sins are forgiven.
ಆತನು ಹೇಳ್ತಾನೆ, ಮನುಷ್ಯನೇ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ.
And you are healed.
ನಿನಗೆ ಸ್ವಸ್ಥವಾಗಿದೆ.
He liked their determination.
ಅವರ ದೃಢ ನಿರ್ಧಾರವನ್ನ ಆತನು ಇಷ್ಟಪಟ್ಟಿದ್ದಾನೆ.
A lot of people would have just given up.
ಅನೇಕ ಜನರು ಬಿಟ್ಟು ಬಿಡಬೇಕಂತ ಇದ್ದಾರೆ.
Don't ever give up.
ಎಂದಿಗೂ ಬಿಟ್ಟು ಬಿಡಬೇಡಿರಿ.
There was another man in the Bible.
ಸತ್ಯವೇದದಲ್ಲಿ ಇನ್ನೊಬ್ಬ ಮನುಷ್ಯನಿದ್ದಾನೆ.
that he heard Jesus was coming down the road.
ಯೇಸು ಬರ್ತಾ ಇದ್ದಾನಂತ ಆತನು ಕೇಳಿದಾಗ.
But he was a short little man.
ಆತನು ಬಹಳ ಚಿಕ್ಕದಾಗಿ ಕುಳ್ಳನಾಗಿರುವಂತ ಮನುಷ್ಯನಾಗಿದ್ದನು.
Sometimes when we have a disadvantage, we give up quick.
ಕೆಲವು ಸಾರಿ ಕೆಲವು ಅನುನ್ನತಗಳಿಂದ ನಾವು ಬಿಟ್ಟು ಬಿಡಬೇಕಂತ ಇರ್ತೇವೆ.
We think we're too short or too tall.
ನಾವು ಬಹಳ ಕುಳ್ಳರಾಗಿದ್ದೇವೆ ಅಥವಾ ಬಹಳ ಉದ್ದ ಇದ್ದೇವೆ.
We're not smart enough.
ನಾನು ಬಹಳಷ್ಟು ಜ್ಞಾನ ಬುದ್ಧಿ ಇಲ್ಲ.
We don't look good enough.
ನಾವು ಚೆನ್ನಾಗಿ ಕಾಣಿಸುವುದಿಲ್ಲ.
But the truth is we have everything we need if we have Christ.
ಆದರೆ ಸತ್ಯ ಏನು ಅಂದ್ರೆ ಕ್ರಿಸ್ತ ನಮಗಿರುವಾಗ ನಮಗೆ ಬೇಕಾಗಿರುವ ಎಲ್ಲಾ ಸಂಗತಿಗಳು ನಮಗಿದೆ.
He was too short to see Jesus.
ಆತನು ಯೇಸುವನ್ನು ನೋಡಲಿಕ್ಕೆ ಬಹಳ ಕುಳ್ಳನಾಗಿದ್ದನು.
Well, you know, a lot of people would have just went and got all depressed.
ಮತ್ತೆ ಎಲ್ಲಾ ಒಂದು ಸಂಗತಿ ಹೋಗಿರುವಂತ ಜನರು.
He could have just went and sat down on the side of the road.
ಆತನು ಹೋಗಿ ರಸ್ತೆ ಬದಿಯಲ್ಲಿ ಕೂತ್ಕೊಂಡಿದ್ದಾನೆ.
Said, "Oh man,
oh ಮನುಷ್ಯನೇ,
if I just wasn't short,
ನಾನು ಒಂದು ವೇಳೆ ಕುಳ್ಳನಾಗಿರದಿದ್ರೆ,
then I could see Jesus.
ನಾನು ಯೇಸುವನ್ನು ನೋಡಬಹುದಿತ್ತು.
Oh, I'm depressed because I'm short.
ನಾನು ಕುಳ್ಳನಾಗಿರೋದಕ್ಕೆ ನನಗೆ ಬಹಳ ನಿರಾಶೆ ಆಗಿದೆ.
Poor me, I'm just too short.
ಅಯ್ಯೋ ನಾನು ಬಹಳ ಕುಳ್ಳನಾಗಿದ್ದೇನೆ.
But he said, "Nope, I'm going to find a way."
ಆದ್ರೆ ಆತನು ಹೇಳಿದ ಇಲ್ಲ ನಾನು ಮಾರ್ಗ ಕಂಡುಕೊಳ್ತೇನೆ.
So he ran ahead and he climbed up in a tree.
ಆತನು ಓಡಿ ಹೋಗಿ ಮರವನ್ನ ಹತ್ತಿದಾನೆ.
We need more people in the world today that will be willing to climb a tree.
ಮತ್ತೆ ನಾವು ಇವತ್ತಂತ ಹೆಚ್ಚಿನ ಜನರು ನಮಗೆ ಲೋಕದಲ್ಲಿ ಬೇಕಾಗಿದೆ.
We need more people that will say, "I'm going to look for a way."
ನಾನು ಒಂದು ಮಾರ್ಗಕ್ಕಾಗಿ ನೋಡುತ್ತೇನೆ ಅನ್ನುವಂತ ಹೆಚ್ಚಿನ ಜನರು ನಮಗೆ ಈ ಲೋಕದಲ್ಲಿ ಬೇಕು.
Well, here's Zacchaeus up in this tree.
ಈ ಒಂದು ಮರದ ಮೇಲೆ ಜಕ್ಕೆಯನ ಮೇಲಿದ್ದಾನೆ.
And Jesus comes walking down the road.
ಮತ್ತೆ ರಸ್ತೆಯಲ್ಲಿ ನಡೆದುಕೊಂಡು ಯೇಸು ಬರ್ತಾ ಇದ್ದಾನೆ.
And all of a sudden, for no particular reason, he looked up.
ಇದಕ್ಕಿಂತ ಹಾಗೆ ಯಾವ ಪ್ರತ್ಯೇಕ ಕಾರಣವಿಲ್ಲದೆ ಆತನ ಮೇಲಕ್ಕೆ ನೋಡಿ ಯೇಸುವನ್ನು ನೋಡ್ತಾ ಇದ್ದಾನೆ.
When you're determined,
ನೀನು ದೃಢ ನಿರ್ಧಾರ ಮಾಡ್ತೀಯ.
No matter where you're at, Jesus will see you.
ನೀನು ಎಲ್ಲೇ ಇದ್ದರೂ ಕೂಡ ಯೇಸು ನಿನ್ನ ನೋಡ್ತಾನೆ.
He saw him up in that tree.
ಆ ಒಂದು ಮರದ ಮೇಲೆ ಆತನನ್ನು ನೋಡಿದಾನೆ.
And he said, "Zacchaeus, come down here."
ಆತನು ಹೇಳಿದನು, ಜಕ್ಕೆಯನ್ನ ಕೆಳಗಿಳಿದು ಬಾ.
I'm going to go to your house for dinner.
ಇವತ್ತು ರಾತ್ರಿ ನಿನ್ನ ಮನೆಗೆ ಊಟಕ್ಕಾಗಿ ಬರ್ತೇನೆ.
Why did he choose Zacchaeus to go to his house for dinner?
ಯಾಕೆ ಊಟಕ್ಕಾಗಿ ಜಕ್ಕೆಯನ್ನ ಮನೆಗೆ ಆರಿಸಿಕೊಂಡಿದಾನೆ?
There were all kinds of people there.
ಅಲ್ಲಿ ಎಲ್ಲಾ ರೀತಿಯ ಜನ ಇದ್ದಾರೆ.
I mean, Zacchaeus was just a little short guy.
ಆದರೆ ಚಕ್ಕೆಯನ್ನು ಮಾತ್ರ ಬಹಳ ಕುಳ್ಳನಾಗಿರುವವನು.
Why did Jesus choose him?
ಯಾಕೆ ಯೇಸು ಆತನನ್ನು ಆರಿಸಿಕೊಂಡಿದ್ದಾನೆ?
One reason and one reason only.
ಒಂದೇ ಒಂದು ಕಾರಣ, ಒಂದೇ ಒಂದು ಕಾರಣ.
He liked his determination.
ಆತನ ದೃಢ ನಿರ್ಧಾರವನ್ನು ಆತನು ಇಷ್ಟಪಟ್ಟಿದ್ದಾನೆ.
He liked his spirit.
ಆತನ ಆತ್ಮವನ್ನು ಆತನು ಇಷ್ಟಪಟ್ಟಿದ್ದಾನೆ.
He said, "I can work with you."
ಆತನು ಅಂದುಕೊಂಡಿದ್ದಾನೆ, ನಾನು ನಿನ್ನ ಮೂಲಕ
do something through you.
ನಿನ್ನ ಮೂಲಕ ನಾನು ಏನಾದರೂ ಮಾಡಬಹುದು.
I'm going to your house for dinner.
ಅದಕ್ಕೋಸ್ಕರ ಊಟಕ್ಕಾಗಿ ನಾನು ನಿನ್ನ ಮನೆಗೆ ಬರ್ತೇನೆ.
And sure enough, everybody else got angry.
ಅದರಿಂದ ಎಲ್ಲರಿಗೆ ಕೂಡ ಕೋಪ ಬಂದಿತ್ತು.
They got mad at Zacchaeus.
ಜಕ್ಕೆಯ ವಿಷಯದಲ್ಲಿ ಅವರಿಗೆ ಕೋಪ ಬಂದುಬಿಟ್ಟಿತ್ತು.
You know, I found in my life sometimes the more determined I am, the more people don't like it.
ಮತ್ತೆ ನಾನು ದೃಢ ಕರ್ತನ ವಿಷಯ ದೃಢ ನಿರ್ಧಾರ ಮಾಡುವಾಗ ಕೆಲವು ಜನ ಇಷ್ಟಪಡುವುದಿಲ್ಲ.
If you know a bunch of people that are quitters, they're going to want you to quit too.
ಮತ್ತೆ ಬಿಟ್ಟು ಬಿಡುವಂತ ಕೆಲವು ಜನ ನಿನಗೆ ಗೊತ್ತಿದ್ರೆ ನೀನು ಬಿಟ್ಟು ಬಿಡಬೇಕು ಅನ್ಸುತ್ತೆ.
But if you'll be determined,
ಅದು ನೀನು ದೃಢ ನಿರ್ಧಾರ ಮಾಡುವಾಗ,
you'll be the one that will end up the winner.
ನೀನು ಜಯಶಾಲಿಯಾಗಿ ಮುಗಿಸುವಂತವನಾಗಿರುತ್ತಿ.
Like I said, I'm still here.
ನಾನು ಹೇಳಿರುವಾಗ ನಾನು ಈಗಲೂ ಇಲ್ಲಿದ್ದೇನೆ.
And a lot of those people that tried to get me to quit.
ಮತ್ತು ಅನೇಕ ಜನರು ಹೀಗೆ ಮಾಡುವಂತವರು.
I haven't heard about them in years and years.
ವರ್ಷಗಳಿಂದ ವರ್ಷಗಳಿಂದ ನಾನು ಕೇಳಿದ್ದೇನೆ.
When I began to preach the gospel, women didn't preach.
ನಾನು ಸುವಾರ್ತೆ ಸಾರಲಿಕ್ಕೆ ಪ್ರಾರಂಭಿಸಿದಾಗ ಸ್ತ್ರೀಯರು ಪ್ರಸಂಗಿಸುವುದಿಲ್ಲ.
I lost a lot of friends.
ಅನೇಕ ಸ್ನೇಹಿತರನ್ನು ನಾನು ಕಳ್ಕೊಂಡಿದ್ದೇನು.
I got kicked out of my church.
ನನ್ನ ಚರ್ಚಿನಿಂದ ಹೊರಗೆ ದಬ್ಬಲ್ಪಟ್ಟಿದ್ದೇನೆ.
My family turned against me.
ನನ್ನ ಕುಟುಂಬ ನನಗೆ ವಿರುದ್ಧವಾಗಿ ತಿರುಗಿತು.
Not my husband and children, but our other family.
ನನ್ನ ಗಂಡ ಮಕ್ಕಳಲ್ಲ, ನನ್ನ ಕುಟುಂಬದ ಬೇರೆ ಸದಸ್ಯರುಗಳು.
And it was hard.
ಇದು ಬಹಳ ಕಷ್ಟವಾಗಿತ್ತು.
But I'm still here.
ಆದರೂ ಈಗಲೂ ನಾನು ಇಲ್ಲಿದ್ದೇನೆ.
I'm still here.
ಈಗಲೂ ನಾನು ಇಲ್ಲಿದ್ದೇನೆ.
And today I have the privilege of preaching the gospel to literally millions and millions and millions of people all over the earth in 37 different languages every day.
Prati dinavu kuda 37 bere bere bhashegalalli lakshantara 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 prajegalige prapanchada ella kadegalalli suvarthe saruva bhagya nanage sikkide.
I'm glad I just didn't go sit down somewhere.
Matta nanu ello ondu moole hogi kutkollilla nanage santosha.
Say, "Oh man, I wish I wouldn't have been abused."
Nanu ee reethiyagi kettadagi nadiskollalu barbardittu.
Poor me, I wish I could have gone to college.
Ayyo nan college ge hogalikilla nan bayista ide.
Oh man, I just was raised so bad.
Nan kettada adritiyalli beleyabardittu.
Nobody loved me.
Yaru nan preethi madlilla.
Man, I tried to do something good and got thrown out of my church.
Nan yeno olle kelsa madlikodaga church ninda horage doppalpattidene.
Tried to obey God and lost all my friends.
ನಾನು ಎಲ್ಲ ಸ್ನೇಹಿತರನ್ನು ನಾನು ಕಳ್ಕೊಂಡ್ಬಿಟ್ಟಿದ್ದೇನೆ.
Poor me.
ಅಯ್ಯೋ.
Because if I would have done that, I'd still be there. I'd still be sitting on the side of the road somewhere feeling sorry for myself. But instead, I'm here tonight. All the way across the ocean. In India. Preaching to thousands of wonderful people whose lives can be changed because I didn't give up. God's promises are for whosoever will. The people on the platform are not some special brand of people. We're no better than any one of you. And we're here to tell you that God wants you to do something great. God wants you to have a better life. God wants you to have victory. He doesn't want you just to hear about my victory. He wants you to have victory. But you're
going
to have some fire in your belly. In your midnight hour. You're going to have to climb a tree. And say, I don't care what I don't have. I do have Jesus. Give him praise tonight. And then the last little story that I want to tell you is about a blind man. A man named Bartimaeus. He was a blind beggar. But he'd heard about Jesus. The Bible says he heard that Jesus was passing by. And he began to cry out. Jesus, thou son of David, have mercy on me. And everybody around him told him to shut up. It's amazing to me when we begin to cry out for Jesus, people want us to shut up. Well, Bartimaeus had a decision to make. Am I
going
to listen to the people? Or am I going to cry out louder? Well, he just got louder. You know, when I felt like God called me to preach, everybody I knew told me to shut up. And I had to make a decision to do what the people wanted me to do, or just to cry out louder. Blind Bartimaeus got louder. The Bible says he shouted. He shouted all the more. Jesus!
Yes!
Have mercy on me! And Jesus went right to the man and said, what can I do for you? Don't let people shut you up. Don't let people discourage you. I'm quite sure in this nation, like many others, that for some of you, if you make a decision to follow Jesus Christ,
yes,
your friends and maybe some of your family is not going
to
like it. Because maybe that means you're going to be deciding to do something other than what they're doing. When we were called to preach the gospel, we were in a certain denominational church. Or you might say we were part of a certain religion. And David been in that church all of his life. His whole family went to that church. But they didn't believe that women could be used by God. How many of you ladies here in India know that God uses women? God uses women. And the men should be man enough to not let that bother them. Come on, guys. You need to back your women up, not be jealous of them.
ನಿಮ್ಮ ಸ್ತ್ರೀಯರಿಗೆ ನೀವು ಪ್ರೋತ್ಸಾಹ ಕೊಡಬೇಕು ಹೊರತು ಹೊಟ್ಟೆ ಕಿಚ್ಚು ಪಡಬಾರದು.
My husband is a great example.
ನನ್ನ ಒಂದು ಪತಿಯು ಬಹಳ ಒಳ್ಳೆ ಮಾದರಿಯಾಗಿದ್ದಾನೆ.
He's not a weak, wimpy man.
ಆತನು ಬಲಹೀನನಾಗಿ ಅಳುವಂತ ಮನುಷ್ಯನಲ್ಲ.
He's 6'4".
6 feet ಎತ್ತರವುಳ್ಳವನು.
All muscle.
ಒಳ್ಳೆ ಕಂಡರಗಳಿದೆ.
He's the head of our home.
ನಮ್ಮ ಮನೆಗೆ ಆತನ ಶಿರಸ್ಸಾಗಿದ್ದಾನೆ.
He's my husband.
ಆತ ನನ್ನ ಪತಿಯಾಗಿದ್ದಾನೆ.
But he stands with me and says, "Be all God wants you to be."
ಆದರೆ ಆತ ನನ್ನ ಜೊತೆ ನಿಂತು ಹೇಳ್ತಾನೆ, ನೀನು ದೇವರ ಏನಾಗಬೇಕೆಂದು ಬಯಸ್ತಾನೆ ಅದಾಗಿರು.
God didn't create women to be under man's feet.
ಈ ಸ್ತ್ರೀಯರನ್ನು ದೇವರು ಪುರುಷನ ಪಾದದ ಕೆಳಗೆ ಇರಲಿಕ್ಕೆ ಸೃಷ್ಟಿಸಲಿಲ್ಲ.
Eve came out of Adam's side, not the bottom of his feet.
ಆತನ ಪಾದದ ಕೆಳಗೆ ತೆಗೆಯಲಿಲ್ಲ, ಪಕ್ಕದಿಂದ ತೆಗೆದಿದ್ದಾನೆ.
We're to walk beside our men.
ನಾವು ಪುರುಷನ ಪಕ್ಕದಲ್ಲಿ ನಡೆಯಬೇಕು.
And together we can do great things.
ಜೊತೆಯಾಗಿ ನಾವು ಶ್ರೇಷ್ಠ ಸಂಗತಿಗಳು ಮಾಡಬಹುದು.
You know, so many people say, well, women aren't supposed to preach.
ಅನೇಕ ಜನ ಹೇಳ್ತಾರೆ ಸ್ತ್ರೀಯರು ಪ್ರಸಂಗಿಸಬಾರದೆಂದು.
Well, I'll tell you something I've discovered.
ನಾನು ಕಂಡುಕೊಂಡ ಒಂದು ಸಂಗತಿಯನ್ನು ನಾನು ನಿಮಗೆ ಹೇಳ್ತೇನೆ.
The first woman to preach the gospel after Jesus rose from the dead was a woman.
ಯೇಸು ಕ್ರಿಸ್ತನು ಸತ್ತವರೊಳಗಿಂದ ಎದ್ದು ಬಂದಾಗ ಸುವಾರ್ತೆ ಸಾರುವಂತ ಮೊದಲನೇ ವ್ಯಕ್ತಿ ಸ್ತ್ರೀ ಆಗಿದ್ದಾಳೆ.
The angel said to Mary,
ದೇವದೂತರು ಮರಿಯಳಿಗೆ ಹೇಳಿದ್ದಾರೆ,
Go and tell my disciples he is risen.
ಹೋಗಿ ನನ್ನ ಶಿಷ್ಯರಿಗೆ ಹೇಳು ಆತನು ಎದ್ದಿದ್ದಾನೆ ಎಂಬುದಾಗಿ.
Or Jesus said it to her.
ಯೇಸು ಆತನಿಗೆ ಆಕೆಗೆ ಹೇಳಿದ್ದಾನೆ.
Well, go and tell sounds like preaching to me.
ಮತ್ತೆ ಹೋಗಿ ನನ್ನ ಶಿಷ್ಯರ ಬಗ್ಗೆ ಹೇಳು.
So don't tell me that God doesn't use women.
ಅದರಿಂದ ಹೇಳಬೇಡಿ ದೇವರು ಸ್ತ್ರೀಯರನ್ನು ಉಪಯೋಗಿಸುವುದಿಲ್ಲ ಅಂತ.
It's too late to tell me that.
ಅದನ್ನ ನನಗೆ ಹೇಳಲಿಕ್ಕೆ ಬಹಳ ತಡ ಆಗಿಬಿಟ್ಟಿದೆ.
Sorry, it's already happening.
ಕ್ಷಮಿಸಿರಿ, ಇದಾಗಲೇ ಸಂಭವಿಸ್ತಾ ಇದೆ.
You know, the devil hates all of us, but he hates women because a woman gave birth to the Savior.
ರಕ್ಷಕರಿಗೆ ಸ್ತ್ರೀ ಜನ್ಮ ಕೊಟ್ಟಿರುವುದರಿಂದ ಸೈತಾನನು ಸ್ತ್ರೀಯನ್ನು ದ್ವೇಷಿಸ್ತಾನೆ.
And you guys need to help us.
ಅದರಿಂದ ನೀವು ಪುರುಷರು ನಮಗೆ ಸಹಾಯ ಮಾಡಬೇಕು.
Together we can do great things.
ಜೊತೆಯಾಗಿ ನಾವು ಶ್ರೇಷ್ಠ ಸಂಗತಿಗಳು ಮಾಡಬಹುದು.
My husband and I do this together.
ನನ್ನ ಪತಿ ನಾನು ಜೊತೆಯಾಗಿ ಇದನ್ನು ನಾವು ಮಾಡುತ್ತೇವೆ.
If you're a secure man.
ನೀನು ಒಂದು ವೇಳೆ ಭದ್ರತೆಯುಳ್ಳ ಮನುಷ್ಯನಾಗಿರುವುದಾದ್ರೆ.
If you're a real man.
ನೀನು ನಿಜವಾದ ಪುರುಷನಾಗಿರುವುದಾದ್ರೆ.
Then you don't have to put your woman down.
ಅದರಿಂದ ನಿನ್ನ ಸ್ತ್ರೀಯನ್ನು ಕೆಳಗೆ ಹಾಕುವ ಅಗತ್ಯವಿಲ್ಲ.
You can lift her up.
ಆಕೆ ನೀನು ಮೇಲೆತ್ತಬಹುದು.
You can help her be all that God wants her to be.
ದೇವರು ಏನೆಲ್ಲ ಆಕೆ ಆಗಬೇಕೆಂದು ಬಯಸ್ತಾನೆ ಅದಾಗುವಂತೆ ನೀನು ಆಕೆಗೆ ಸಹಾಯ ಮಾಡಬಹುದು.
Proverbs 31 talks about the perfect woman.
ಮತ್ತು ಜ್ಞಾನೋಕ್ತಿ 31ನೇ ಅಧ್ಯಾಯ ಪರಿಪೂರ್ಣವಾದ ಸ್ತ್ರೀಯನ್ನು ಕುರಿತು ಮಾತನಾಡ್ತಾ ಇದೆ.
She is many things.
ಆಕೆ ಅನೇಕ ಸಂಗತಿಗಳಾಗಿದ್ದಾಳೆ.
She is a wise business woman.
ಆಕೆ ಬುದ್ಧಿಯುಳ್ಳ ವ್ಯಾಪಾರಸ್ಥಳಾಗಿದ್ದಾಳೆ.
She is good with her household.
ತಮ್ಮ ಕುಟುಂಬದವರೊಂದಿಗೆ ಒಳ್ಳೆ ರೀತಿಯಲ್ಲಿ ಆಕಿದ್ದಾಳೆ.
She takes care of her family.
ಆಕೆ ತನ್ನ ಕುಟುಂಬವನ್ನು ಒಳ್ಳೆ ರೀತಿಯಲ್ಲಿ ನೋಡಿಕೊಳ್ಳುತ್ತಾಳೆ.
She has businesses.
ಆಕೆ ವ್ಯಾಪಾರಗಳನ್ನು ಮಾಡುತ್ತಾಳೆ.
But I love the Bible says that her husband is well known because of his fine wife.
Well,
my husband is well known because of his wife. And that doesn't bother him at all. Amen.
Amen.
And people sometimes say to him, "Oh, are you Joyce Meyer's husband?"
ಕೆಲವು ಸಾರಿ ಜನರು ಅವರಿಗೆ ಹೇಳ್ತಾರೆ, "ಓ, ನೀನು ಜಾಯ್ಸ್ ಮೇಯರ್ ಪತಿಯೋ?"
And because he knows who he is,
ಆತನಿಗೆ ಗೊತ್ತಿರೋದು ಆತನು ಯಾರಾಗಿದ್ದಾನೆ ಎಂದು.
He says right away,
ಆತನ ಹಾಗೆ ಹೇಳ್ತಾನೆ,
"No, she's my wife."
ಇಲ್ಲ, ಆಕೆ ನನ್ನ ಹೆಂಡತಿ.
Come on, give God praise for unity.
ಓ, ಇದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸಿರಿ ಅಂತ ಐಕ್ಯತೆಗಾಗಿ.
It's a new day.
ಇದೊಂದು ಹೊಸ ದಿನ.
And I see all of you beautiful young ladies out there.
ಇಲ್ಲಿ ಸುಂದರವಾದ ಯವನ ಸ್ತ್ರೀಯರಿರುವುದನ್ನು ನಾನು ನೋಡ್ತಾ ಇದ್ದೇನೆ.
And I see all of you fine young men.
ನೀ ಎಲ್ಲ ಒಳ್ಳೆ ಯವನ ಪುರುಷರನ್ನು ನಾನು ನೋಡ್ತಾ ಇದ್ದೇನೆ.
I see Daniels and Davids.
ದಾನಿಯೇಲರನ್ನು ದಾವಿದಗಳನ್ನು ನಾನು ನೋಡ್ತಾ ಇದ್ದೇನೆ.
I see Ruth and Esther.
ರೂತ್ ಎಸ್ತೇರಳನ್ನು ನಾನು ನೋಡ್ತಾ ಇದ್ದೇನೆ.
And I see hell having a nervous breakdown.
ಮತ್ತು ಇವತ್ತು ನರಕ ಹೆದರ್ತಿರುವಂತದ್ದನ್ನು ನೋಡಿದ್ದೇನೆ.
The enemy has loved keeping this nation oppressed.
ಈ ಒಂದು ರಾಷ್ಟ್ರವನ್ನು ಕುಗ್ಗಿಸಲ್ಪಡಲಿಕ್ಕೆ ವೈರಿ ಪ್ರಯತ್ನಿಸಿದ್ದಾನೆ.
But you're breaking out.
ಆದ್ರೆ ನೀವು ಅದನ್ನು ಮುರಿದು ಹೊರಗೆ ಬರ್ತಾ ಇದ್ದಾರೆ.
The light has come to India.
ಈ ಒಂದು ಸಂಗತಿ ಭಾರತಕ್ಕೆ ಬಂದಿದೆ.
The truth is setting you free.
ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡ್ತಾ ಇದೆ.
But there will be opposition.
ಅಲ್ಲಿ ಒಂದು ಖಂಡಿತವಾಗಿ ವಿರೋಧವಿರುತ್ತದೆ.
You just try to do anything for God and there will be opposition.
ದೇವರಿಗಾಗಿ ನೀನು ಏನೇ ಮಾಡಲಿಕ್ಕೆ ಪ್ರಯತ್ನಿಸಿದಾಗಲೂ ನಿನಗೆ ವಿರೋಧವಿರುತ್ತದೆ.
If you decide tonight to make Jesus the Lord of your life, there will be opposition.
ಯೇಸು ಕ್ರಿಸ್ತನ ಜೀವನದ ಒಡೆಯನಾಗಿ ಇರಲಿಕ್ಕೋಸ್ಕರ ತೀರ್ಮಾನ ಮಾಡಿದರೆ ನಿನಗೆ ವಿರೋಧವಿರುತ್ತದೆ.
But if you've got some fire in your belly,
ಆದರೆ ನಿನ್ನ ಹೊಟ್ಟೆಯೊಳಗೆ ನಿನಗೆ ಸ್ವಲ್ಪ ಬೆಂಕಿ ಇರುವಾಗ,
if you've got some fire in your belly,
ನಿನ್ನ ಹೊಟ್ಟೆಯೊಳಗೆ ಸ್ವಲ್ಪ ಬೆಂಕಿ ನಿನಗೆ ಇರುವಾಗ,
I thought I'd stop by India and just fan your flame.
ಮತ್ತೆ ಆ ಒಂದು ಬೆಂಕಿಯನ್ನು ಹೊರಿಯುವಂತೆ ನಾನು ಮಾಡ್ತೇನೆ.
I believe the wind of the Holy Ghost is blowing on your flame. ನನ್ನ
ಪವಿತ್ರಾತ್ಮನ ಬೆಂಕಿಯು ಗಾಳಿಯು ಬೀಸುತ್ತಾ ಇದೆ.
Paul told Timothy, stir yourself up.
ಪೌಲನು ತಿಮೊಥಿಗೆ ಹೇಳಿದಾನೆ, ನಿನ್ನಲ್ಲಿರುವುದನ್ನು ಉತ್ತೇಜನಗೊಳಿಸಿ.
Stir up those gifts within you.
ನಿನ್ನಲ್ಲಿರುವಂತ ವರಗಳನ್ನು ಉತ್ತೇಜನಗೊಳಿಸಿ ಅಂತ ಆತನು ಹೇಳಿದಾನೆ.
Don't be the kind of person who always waits for somebody else to come along and get you excited.
ಯಾರಾದರೂ ಬಂದು ನಿನ್ನನ್ನು ಉತ್ಸಾಹಪಡಿಸುವಂತ ಒಂದು ಸಂಗತಿಗಾಗಿ ಯಾವಾಗಲೂ ಕಾಯ್ತಾ ಇರಬೇಡಿರಿ.
Well, we all need to be determined to be all that God wants us to be. We can't do it without him. But he wants us to make that decision and then also never give up. And we need to make that decision no matter what our circumstances are. We don't want to use circumstances as an excuse. We need to start looking at what is possible and not just see our problems and think that that makes it impossible. I also want to encourage you today to be very determined to have your own personal relationship with Jesus. Don't just have faith through somebody else that you know, well, my mom was a great woman of God, or my pastor is great. You need to have your own relationship with God. And I also want to encourage you to really begin to just give God glory and thanks in every single area of your life, even the ones that are a little bit challenging, because you know what? God can work them out for good. Today we're offering my Never Give Up book. I really like that book because I tell you one thing, I don't believe that I would be here today had I not had that strong determination not to give up. I say a lot of times, I have a testimony, and it is, I'm still here. And if you have that testimony, you're going to make it through to the fulfillment of everything that God has for you. And then I have a free gift for you today. It's a book called I Promise You, and it has 99 promises of God in it that will be very, very encouraging to you. So between the Never Give Up book and the Promises of God book, you're going to get some word in you that's going to strengthen you and enable you to go through victoriously whatever you might be facing right now. So if you stay with us, we're going to give you the information that you need so you can place your order. And I want you to know that God loves you and he's got a good plan for your life, and I don't want you to miss it. So be determined.
Henry Ford failed and went broke 5 times before he succeeded. Rosa Parks was told to give up her seat. She did not. Beethoven's teacher called him hopeless as a composer. So why didn't they accept defeat? Because they were determined to never give up. And that's exactly what Joyce talks about in her book, Never Give Up. It's available today along with her book, I Promise You. Both are available for a donation of $20 or more. Just call 1-800-727-9673.
You know, we only have one convention each year that's just for women. It's our yearly women's convention. And I tell you, we are so excited about it. It's just a great event every year. And I really want you to make a decision to be there. We're going to have great praise and worship, great special music, awesome special guests to teach you the word. I'll be sharing the word in 3 different meetings. You know, God is a God who restores. He makes all things new. This year, come and be restored through the mercy and the love of Jesus Christ.
The proceeding was paid for by the friends and partners of Joyce Meyer Ministries.